ಕಾರ್ಯಗಳನ್ನು ತಿಳಿಸಿಕೊಡ್ತಾರೆ. ಬುದ್ಧಿ ತತ್ವ ಕಾರ್ಯಾಣಿ, ಬುದ್ಧಿಯಿಂದ ಆಗತಕ್ಕಂಥ ಕಾರ್ಯಗಳೇ ಎಂದು ಹೇಳ್ತಾರೆ. ಇಂದ್ರಿಯ ಇಲ್ಲಿ ದ್ರವ್ಯ ಸ್ಫುರಣೆಯ ಸತಿ ಜಾಯಮಾನಂ ವಿಶೇಷ ಜ್ಞಾನ ಸ್ಥಿರ ಸಂಶಯ ವಿಪರ್ಯಯ ನಿಶ್ಚಲ ಚಂಚಲ ಸ್ಮೃತಿ ಅಜ್ಞಾನಂ ಚ ಇತ್ಯಾದಿ. ಏನೇನು ಬರುತ್ತೆ ಅಂದರೆ ಇಂದ್ರಿಯಗಳು, ಇಂದ್ರಿಯಗಳಿಂದ ಪದಾರ್ಥದ ಸನ್ನಿಕರ್ಷ ಅಂದರೆ ಪದಾರ್ಥಕ್ಕೆ ಇಂದ್ರಿಯಗಳ ಸ್ಪರ್ಶ ಆದಾಗ ಕಣ್ಣು ಪದಾರ್ಥಕ್ಕೆ ಸೇರಿತು, ಕೈ ಪದಾರ್ಥಕ್ಕೆ ಸೇರಿತು, ಅಂಥ ಕಾಲಕ್ಕೆ ವಿಶೇಷ ಜ್ಞಾನ ಹುಟ್ಟುತ್ತೆ. ಅದು ಸ್ಥಿರವಾದ ಜ್ಞಾನ ಬರಬಹುದು, ಸಂಶಯ ಬರಬಹುದು, ವಿಪರ್ಯಯ ಅಂದರೆ ವಿಪರೀತ ಜ್ಞಾನ ಬರಬಹುದು, ಅಂತಹ ಚಂಚಲವಾದ ಸ್ಮೃತಿ ಬರಬಹುದು, ನಿಶ್ಚಲವಾದ ಸ್ಮೃತಿ ಬರಬಹುದು, ಅಜ್ಞಾನವೂ ಬರಬಹುದು. ಇವೆಲ್ಲವೂ ಕೂಡ ಬುದ್ಧಿ ತತ್ವದ ಕಾರ್ಯಗಳೇ. ಬುದ್ಧಿ ಮನಸ್ಸಿನ ಮೂಲಕ ವಿಶೇಷವಾಗಿ ಅಂದರೆ ಇಂದ್ರಿಯಗಳ ಮೂಲಕ ದ್ರವ್ಯಗಳ ಸಂಪರ್ಕ ತಂದಾಗ ಬರುವಂಥದ್ದಿದೆ ಎಲ್ಲ ಕೂಡ ಬುದ್ಧಿ ತತ್ವದಿಂದ. ಇಲ್ಲಿ ತತ್ರ ಇಂದ್ರಿಯೈ ದ್ರವ್ಯ ಸ್ಫುರಣ ರೂಪಂ ಯತ್ ಸಾಮಾನ್ಯಂ ಜ್ಞಾನಂ ತತ್ ಮನೋಜಂ. ಇಂದ್ರಿಯಗಳಿಂದ ದ್ರವ್ಯದ ಅಂದರೆ ಅಂಟು ಬಂದಾಗ ದ್ರವ್ಯದ ಒಂದು ಜ್ಞಾನ ಬರ್ತಾ ಇರುತ್ತೆ, ಸಾಮಾನ್ಯ ಜ್ಞಾನ ಬರುತ್ತೆ, ಅದು ಮನಸ್ಸಿನಿಂದ ಬರುವಂಥದ್ದು. ಇಲ್ಲೆಲ್ಲ ಕಡೆ ಕೂಡ ಪ್ರದ್ಯುಮ್ನನ ರೂಪಗಳನ್ನು ಚಿಂತನೆ ಮಾಡಬೇಕು. ಇಲ್ಲಿ ಮನಸ್ಸಿನಿಂದ ಬರತಕ್ಕಂಥದ್ದೇನು, ಬುದ್ಧಿಯಿಂದ ಬರತಕ್ಕಂಥದ್ದೇನು ಅಂದರೆ ಎದುರಿಗೆ ನೀರಿದೆ, ಅದು ನೀರ ಅಲ್ಲ ಅಂತ ನಿಶ್ಚಯವಿಲ್ಲ, ಆದರೆ ಅದನ್ನು ನೋಡಿದಾಗ ನೀರು ಅನ್ನಿಸ್ತಾ ಇದೆ. ಮರಳುಭೂಮಿಯಲ್ಲಿ ನೀರಂತೆ ಕಾಣ, ಹಾ ನೀರಂತೆ ಕಂಡದ್ದು ಮನಸ್ಸಿ, ಆದರೆ ಅದು ನೀರಲ್ಲ. ಆದರೆ ಹೋಗಿ ಅದನ್ನು ಚೆನ್ನಾಗಿ ನೀರು ಕುಡಿದಾಗ ನಿಶ್ಚಯ ಆಗುತ್ತಲ್ಲ, ಅದು ಬುದ್ಧಿಯಿಂದ ಬರುತ್ತೆ. ಬುದ್ಧಿಯಿಂದ ಬರುವ ಜ್ಞಾನ ಮನಸ್ಸಿನಿಂದ ಬರುವಂಥದ್ದು ಅಂತ ಎರಡು
ಇಂದ್ರಿಯ ದೋಷನೂ ಕಾರಣ ಸರಿಯಾದ ಜ್ಞಾನ ಆಗದೇ ಇರೋದಕ್ಕೆ ಇಂದ್ರಿಯ ದೋಷನೂ ಒಂದು ಕಾರಣ. ಕಮ್ಮಿ
ಮಾಡುತ್ತಾ
ಸರ ಸ್ವಲ್ಪ ಕಮ್ಮಿ 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 ಮಾಡಿ.
ಇದರಲ್ಲಿ ಜ್ಞಾನೇಂದ್ರಿಯ ಪ್ರೇರಕತ್ವ ಆದರೆ ಜ್ಞಾನಶಕ್ತಿ ಬುದ್ಧಿ ಉಮಾಯ ಜ್ಞಾನೇಂದ್ರಿಯಗಳೆಲ್ಲ ಕೂಡ ಉಮಾದೇವಿ ಎಲ್ಲ ಜ್ಞಾನೇಂದ್ರಿಯಗಳು, ಆ ಎಲ್ಲ ಜ್ಞಾನೇಂದ್ರಿಯಗಳಿಗೆ ಪ್ರೇರಕ ಆದವರು ಯಾರು, ಉಮಾದೇವಿ ಬುದ್ಧಿಯ ಬೆಳೆದಂಥವರು. ಇನ್ನು ಇಡೀ ಒಂದೊಂದು ಜ್ಞಾನೇಂದ್ರಿಯಗಳಿರುವವರು ಬೇರೆ 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 ಇದ್ದಾರೆ. ಇಡೀ ಎಲ್ಲ ಜ್ಞಾನೇಂದ್ರಿಯಗಳಿಗೂ ನಿಯಾಮಕರಾದವರು ಮಾಡ, ಹಾಗೆ ಒಂದೊಂದು ಕರ್ಮೇಂದ್ರಿಯಕ್ಕೂ ನಿಯಾಮಕರಾದವರಿದ್ದಾರೆ. ಇಡೀ ಕರ್ಮೇಂದ್ರಿಯಗಳ ಗುಂಪಿಗೆ ನಿಯಾಮಕರು ಯಾರು ಅಂದರೆ ಕರ್ಮೇಂದ್ರಿಯಗಳ ಗುಂಪಿಗೆ ಅಹಂಕಾರಿಕ ಪ್ರಾಣದೇವರು, ಅಹಂಕಾರಿಕ ಪ್ರಾಣದೇವರು ನಿಯಾಮಕರು. ಇವರೆಲ್ಲರನ್ನು ಕೂಡ ನಾವು ನಿತ್ಯ ನಮ್ಮ ಅನುಷ್ಠಾನದಲ್ಲಿ ಅವರನ್ನು ಎದ್ದು ಸ್ಮರಿಸಿ ಅವರ ಅಂತರ್ಗತ ಭಗವಂತನನ್ನು ಸ್ಮರಿಸಿ ಅವರ ಮಾನಸಿಕವಾಗಿ ಪೂಜೆಯನ್ನು ಸಲ್ಲಿಸಲೇಬೇಕು. ಇನ್ನು ಅದರಲ್ಲೇ ಶ್ರೋತ್ರ ಅಂದರೆ ಯಾರು ಅಂದರೆ ನಭೋ ವಿಶೇಷ ಗುಣ ವಿಷಯ ಅದಿಂದ್ರಿಯಂ ಶ್ರೋತ್ರ. ಆಕಾಶ, ಆಕಾಶದ ಗುಣ ಯಾವುದು ಶಬ್ದ, ಆ ಶಬ್ದದ ವಿಷಯವಾದ ಸ್ತೋತ್ರ ಅಂದರೆ ಶ್ರೋತ್ರ ಕಿವಿ. ಹಾಗೆ ವಾಯು ವಿಶೇಷ ಗುಣ ವಿಷಯ ಇಂದ್ರಿಯ ಪಂ, ವಾಯು ವಾಯುವಿನ ಸ್ಪರ್ಶ ಮೂಲಕ ಬರತಕ್ಕಂಥದ್ದು ನಮಗೆ ಪವಿತ್ರಿಯ. ಈ ರೀತಿಯಲ್ಲಿ ಇಂದ್ರಿಯಗಳ ಲಕ್ಷಣ ಇಂದ್ರಿಯ ವ್ಯಾಪಾರ ಪ್ರಕರಣದಲ್ಲೇ ಹೇಳಿದ್ದೇವೆ, ಅಲ್ಲಿ ತಿಳಿಯತಕ್ಕಂಥದ್ದು. ಇಲ್ಲೆಲ್ಲ ಕೂಡ ಅನಿರುದ್ಧ ರೂಪಗಳನ್ನು ಚಿಂತನೆ ಮಾಡ್ತಾ ಬರಬೇಕು. ಇನ್ನು ಅವ್ಯಕ್ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಮನಸ್ತತ್ವ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯು ಸಂಕ್ಷೇಪವಾಗಿ ಹೇಳಿದರು. ಯಾಕೆ ಇಂದ್ರಿಯ ವ್ಯಾಪಾರ ಪ್ರಕರಣದಲ್ಲ. ಇನ್ನು ಪಂಚಭೂತ ಪಂಚತನ್ಮಾತ್ರ ಅವುಗಳ ಲಕ್ಷಣ ಹೇಳ್ತಾರೆ. ಶಬ್ದ ಅಂದರೆ ಏನು? ಶಬ್ದ ಸ್ಪರ್ಶ ರೂಪ ಅದರಲ್ಲಿ ಶಬ್ದ ಶಬ್ದ ತನ್ಮಾತ್ರ ಅದರ ಲಕ್ಷಣ ಏನು ಅಂತ ಹೇಳ್ತಾರೆ. ಅವಿಧೇಯಿಷ್ಠತ್ವ ಭಗವತ್ ಜ್ಞಾನ ತತ್ವ ಆಕಾಶೈಕ ನಿಷ್ಠತ್ವ ಚೇತಿ ಶಬ್ದ ಮಾತ್ರಸ್ಯ ಲಕ್ಷಣ. ಅವಿಧೇಯೈಕ ನಿಷ್ಠತ್ವ ಅಂದರೆ ಹೆಸರು, ಅದನ್ನು ಅಭಿಧಾನ ಹೌದಾ? ಅಭಿಧಾನ ಅಂದರೆ ಹೆಸರು. ಅಭಿಧೇಯ ಅಂದರೆ ಹೆಸರಿನಿಂದ ಗೊತ್ತಾಗುವಂಥದ್ದು. ಅಶ್ವ ಶಬ್ದ ಅದು ಅಭಿಧಾ. ಅಭಿಧೇಯ ಕುದುರೆ ಹೌದಾ? ಅಭಿಧೇಯ ಅಭಿಧಾನ. ಈ ಶಬ್ದ ಎಲ್ಲಿ ನಿಂತಿರುತ್ತೆ ಅಂದರೆ ಆ ಶಬ್ದದಿಂದ ಯಾವ ವಸ್ತು ಗೊತ್ತಿರುತ್ತೋ ಅಲ್ಲೇ ಆ ಶಬ್ದ ಹೋಗ್ತಾ ಇರುತ್ತೆ. ಅಶ್ವ ಅಂದರೆ ಆ ಶಬ್ದ ಕುದುರೆಯಲ್ಲೇ ಅದರ ಪ್ರಯೋಗ ಅಲ್ಲೇ ಹೋಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಭಗವತ್ ಜ್ಞಾಪಕತ್ವ ಅಶ್ವ ಅಂದ ಕೂಡಲೇ ಕುದುರೆ ಜ್ಞಾಪಕ ಆಗುತ್ತೆ. ಆದರೆ ಆ ಶಬ್ದ ಕುದುರೆಯನ್ನು ಹೇಳಲ್ಲ, ಕುದುರೆಯ ಆಕಾರದ ಭಗವಂತನನ್ನು ಹೇಳುತ್ತೆ. ಇದು ಯಾವಾಗಲೂ ನಾವು ಕಲಿಯಬೇಕು. ಆಯಾ ಶಬ್ದಗಳು ಆಯಾ ವ್ಯಕ್ತಿಗಳನ್ನು ಹೇಳುತ್ತೆ ಅಂತ ನಾವು ಕೇಳಿಕೊಂಡರೆ ಆಯಾ ವ್ಯಕ್ತಿಗಳ ಆಕಾರದ ಭಗವಂತನನ್ನು ತಿಳಿಸಿಕೊಡುತ್ತಷ್ಟೇ ಹೊರತು ಆ ಜಡ ಪದಾರ್ಥಗಳನ್ನು ಅಲ್ಲ. ಇನ್ನು ಮುಂದೆ ಹೇಳಬೇಕಾದರೆ ಶಬ್ದ ಆಕಾಶದಲ್ಲಿ ಮಾತ್ರ ಇರುವಂಥದ್ದು. ಶಬ್ದ ಆಕಾಶದಲ್ಲಿ ಮಾತ್ರ ಇರುವಂಥದ್ದು. ಶಬ್ದ ಎರಡು, ವರ್ಣಾತ್ಮಕ ಧ್ವನ್ಯಾತ್ಮಕ. ಇಲ್ಲಿ ವರ್ಣಾತ್ಮಕವಾದಂಥದ್ದು ನಿತ್ಯವಾದಂಥದ್ದು ಶಬ್ದ, ಧ್ವನ್ಯಾತ್ಮಕವಾದ್ದು ಆಕಾಶದಿಂದಾಗಿ ಹುಟ್ಟಿ ಬರುವಂಥದ್ದು, ಭೂತಾಕಾಶದಿಂದ ಹುಟ್ಟಿ ಬರುವಂಥದ್ದು ಧ್ವನ್ಯಾತ್ಮಕ ಶಬ್ದ. ಇನ್ನು ಆಕಾಶದ ಲಕ್ಷಣ ಏನು ಹೇಳ್ತಾರೆ? ಜೀವನಿಗೆ ಗಮನಾರ್ಥಂ ಅವಕಾಶ ದಾತೃತ್ವ. ನಾವೆಲ್ಲ ಹೋಗಿ ಬರಲಿಕ್ಕೆ ಅವಕಾಶವನ್ನು ಕೊಡುವುದು ಆಕಾಶದ ಲಕ್ಷಣ. ಇನ್ನು ದಿಕ್ಕುಗಳ ರೂಪದಲ್ಲಿ ಬದಿಗೆ ಅಂತಹ ದಿಗಾದಿ ರೂಪತ್ವ, ಹೊರಗು ಒಳಗು ದಿಕ್ಕುಗಳ ರೂಪದಲ್ಲಿ ಆಕಾಶವಿದೆ. ಇನ್ನು ಪ್ರಾಣಾಪಾನಾದೀನ ಇಂದ್ರಿಯಾನ ಜೀವಾನ ಆವಾಸ ಸ್ಥಾನತ್ವ ಅಂದರೆ ಪ್ರಾಣಾಪಾನಾದಿ ಎಲ್ಲ ನಮ್ಮ ಒಳಗಿರತಕ್ಕಂಥ ಅದರ ಮೇಲೆ ಇಂದ್ರಿಯಗಳಿಗೆ ಎಲ್ಲದಕ್ಕೂ ಕೂಡ ಅವಕಾಶ, ಆಕಾಶವೇ ಅವಕಾಶ ಕೊಡಬಾರದು ಎಲ್ಲವೂ ಅಂದರೆ ಆಕಾಶದಲ್ಲಿ ಆಕಾಶ ನಾಮಕ ಭಗವದ್ದು ಪಡೆದು ಎಲ್ಲದಕ್ಕೂ ಅವಕಾಶ ಕೊಡಲಾಗಿದೆ ಎಂಬುದನ್ನು ನಾವು ಚಿಂತನೆ ಮಾಡಬೇಕು. ಇನ್ನು ಈ ಆಕಾಶದಲ್ಲಿ ಎಲ್ಲ ಕಡೆ ಕೂಡ ನಾವು ವಾಸುದೇವ ರೂಪಗಳನ್ನು ಚಿಂತನೆ ಮಾಡಬೇಕು. ನಂತರ ಸ್ಪರ್ಶ ಮಾತ್ರ ಅದರ ಲಕ್ಷಣ ಏನು? ಮೃದುತ್ವ ಕಠಿಣತ್ವ ಶೀತತ್ವ ಉಷ್ಣತ್ವ ವಾಯುಮಾತ್ರತ್ವ ಅಂತ ಐದು ಲಕ್ಷಣ. ಏನು ಅಂದರೆ ಮೃದುವಾದ ಸ್ಪರ್ಶ, ಕಠಿಣವಾದ ಸ್ಪರ್ಶ, ಇದು ಕಠಿಣವಾಗಿದೆಯಾ ಮೃದುವಾಗಿದೆಯಾ ಅದು ಸ್ಪರ್ಶ ಗೊತ್ತಾಗುತ್ತೆ. ಬಿಸಿಯ ಸಣ್ಣಾಗಿದೆಯಾ ಅಥವಾ ವಾಯುಮಾತ್ರತ್ವ. ಈ ಸ್ಪರ್ಶ ಅನ್ನೋದು ವಾಯುವಿನಲ್ಲಿ ಮಾತ್ರ ಇರತಕ್ಕಂಥ ಧರ್ಮ. ನಂತರ ಈ ವಾಯುವಿನ ಲಕ್ಷಣ ಏನು ಅಂದರೆ ಚರಣಕಾರಯುಕ್ತತ್ವ. ಚರಣವನ್ನು ಬರಲಿಕ್ಕೆ ವಾಯು ಕಾರಣ. ನಂತರ ಎಲೆ ಅಲುಗಾಡಲಿಕ್ಕೆ ವಾಯು ಎಲ್ಲ ಇಡೀ ಜಗತ್ತನ್ನ ಕಾಡಿಯೇ ನಡೆಸ್ತಾ ಇದೆ. ಚರಣಕಾರ ಇರ್ಬೋದು, ಇನ್ನ ಪೃಥಕ್ಸ್ಥಿತ ಏಕೀಕರಣ ಇದೆಲ್ಲ ಅಂದ್ರೆ ವಾಯು ಬೇರೆ ಬೇರೆ ಇದ್ದದ್ದನ್ನ ಒಟ್ಟು ಮಾಡುತ್ತೆ, ವಾಯುವಿನ ಲಕ್ಷಣ. ಇನ್ನ ಸರ್ವ ವಸ್ತು ವ್ಯಾಪ್ತಿ, ಈ ಎಲ್ಲ ವಸ್ತುಗಳಲ್ಲೂ ವಾಯು ವ್ಯಾಪಿಸಿಕೊಂಡಿರುತ್ತೆ. ಕಾಡು ನಮ್ಮಲ್ಲೂ ಗಾಳಿ ತುಂಬಿದೆ, ನಮ್ಮಲ್ಲಿ ಗಾಳಿ ತೆಗೆದುಬಿಟ್ರೆ ಮುರುವೇ ಹೋಗುತ್ತೆ ಇಡೀ ಶರೀರ. ಅದಲ್ಲ, ಅದನ್ನೇ ನಾವು ಗುರುಮಂತ್ರ ಕಾಲಕ್ಕೆ ಚಿಂತನೆ ಮಾಡುತ್ತೆ. ಗುರುಮಂತ್ರ ಕಾಲಕ್ಕೆ ನಮ್ಮ ಒಳಗಿರುವಂತಹ ಪಾದಪುರುಷ ಏನಿದ್ದಾನೆ, ಅವನ ಒಳಗಿರುವ ಗಾಳಿಯನ್ನು ತೆಗೆದು ಬಿಟ್ಟರೆ ಅವ ಒಣಗಿ ಹೋಗುತ್ತಾನೆ. ಒಣಗಿ ಹೋದವನನ್ನು ಸುಡುವುದು, ಹೌದಾ? ಅದನ್ನು ಹೇಳ್ತಾರೆ ವಾಯುವಿನ ಲಕ್ಷಣ. ಇನ್ನ ಪರ್ಣಾದಿ ದ್ರವ್ಯ ಶಬ್ದ ಯೋಗ, ಈ ಎರಡೆಲ್ಲ ಅಲುಗಾಡಿಸಲಿಕ್ಕೆ ಅದರ ಶಬ್ದಕ್ಕೆ ಎಲ್ಲದಕ್ಕೂ ಗಾಳಿಯೇ ಕಾರಣ. ಇನ್ನ ಸರ್ವ ಇಂದ್ರಿಯ ಅಂತಸ್ಥಿತತ್ವ, ಎಲ್ಲ ಇಂದ್ರಿಯಗಳ ಒಳಗೂ ಇರುತ್ತೆ ವಾಯು. ಇದು ಐದು ವಾಯುವಿನ ಸ್ವಾಭಾವಿಕ ಲಕ್ಷಣ. ವಾಯುವಿನಲ್ಲಿ ಸಂಕರ್ಷಣ ರೂಪಗಳನ್ನು ಚಿಂತನೆ ಮಾಡಬೇಕು. ಇನ್ನ ಶಬ್ದ ಸ್ಪರ್ಶ ಆಯಿತು, ಹಾಗೆ ಶಬ್ದದ ಪ್ರಧಾನವಾದ ಭೂತ ಯಾವುದು? ಆಕಾಶ, ಅದ ಮೇಲೆ ವಾಯು, ಎರಡು ಒಂದಾಗಿ. ಇನ್ನು ಮುಂದೆ ಯಾವುದು ಹೇಳ್ತಾರೆ? ಶಬ್ದ ಸ್ಪರ್ಶ ರೂಪ, ರೂಪದ ಲಕ್ಷಣ ಹೇಳ್ತಾ ಇದ್ದಾರೆ. ದ್ರವ್ಯ ಆಕೃತಿತ್ವ ಪ್ರಕಾಶತ್ವ ವ್ಯಕ್ತಿತ್ವ ಸ್ಥಿತಿ ಉಗ್ರತ್ವ ಇದು ಚತುಷ್ಟಯ ರೂಪಸ್ಯ ಸ್ವಾಭಾವಿಕ ಲಕ್ಷಣ. ರೂಪದ ಸಹಜವಾದ ಲಕ್ಷಣಗಳು ಯಾವುವು? ದ್ರವ್ಯದ ಆಕೃತಿಯಲ್ಲಿ ದ್ರವ್ಯಾಕೃತಿ. ರೂಪ ಅಂದರೆ ನಮ್ಮ ಸುತ್ತು ಇರುವುದೇ ರೂಪ, ದ್ರವ್ಯದ ಸುತ್ತು ಆಕೃತಿಯಲ್ಲಿ ಇರುವುದು ರೂಪ. ರೂಪ ಪ್ರಕಾಶರೂಪ, ಒಳ್ಳೆ ಕೊಳೆಯಿಂದ ಒಂದು ವಸ್ತು ಗೊತ್ತಾಗಬೇಕು ಅಂದರೆ ಅದು ರೂಪದಿಂದ ಗೊತ್ತಾಗುತ್ತೆ, ಪ್ರಕಾಶ ಇರುತ್ತೆ. ಅದ ಮೇಲೆ ಒಂದು ಪದಾರ್ಥ ನಿಲ್ಲಬೇಕಾದರೆ ಸುತ್ತು ರೂಪ ಇರಬೇಕು. ವ್ಯಕ್ತಿತ್ವ ಸ್ಥಿತಿ ಉಗ್ರತ್ವ, ರೂಪ ಇದ್ದರೇ ವಿಶೇಷವಾಗಿರ್ತಕ್ಕಂಥ ಅಂದರೆ ಹೊಳೆಯತ ಕಣ್ಣಿಗೆ ಚೆನ್ನಾಗಿ ಕಾಣು, ಇವೆಲ್ಲವೂ ಕೂಡ ನಾಲ್ಕು ರೂಪದ ಸ್ವಾಭಾವಿಕ ಲಕ್ಷಣ. ಇನ್ನು ಮುಂದೆ ಹೇಳ್ತಾರೆ ರೂಪಕ್ಕೆ ಸಂಬಂಧಪಟ್ಟ ಯಾವುದು ಪಂಚಭೂತಗಳಲ್ಲಿ ತೇಜಸ್ಸು, ಶಬ್ದ ಸ್ಪರ್ಶ ರೂಪ, ಆಕಾಶ ವಾಯು ಅಗ್ನಿ. ಅಗ್ನಿಯನ್ನು ಕುರಿತು ಹೇಳ್ತಾ ಇದ್ದಾರೆ, ದ್ಯೋತನ ಪಾಕಕರಣ ಚೆನ್ನಾಗಿ ಪ್ರಕಾಶ ತೋರು ಅಗ್ನಿಯ ಲಕ್ಷಣ. ಪಾಕಕರಣ ಬಿಸಿ ಮಾಡು, ಹಾಗೆ ರಸ ಅದನ ರಸವನ್ನು ನಾವು ಉಂಡ ಅನ್ನವನ್ನು ಪಚನ ಮಾಡುವುದು, ಭಕ್ಷಣ ಊಟ ಮಾಡುವುದಿಲ್ಲ ಆ ಅಗ್ನಿಯಿಂದ ಆಗಿರತಕ್ಕಂಥ ಕಾರ್ಯಗಳು. ಹಿಮ ನಿವಾರಣ, ಹಿಮವನ್ನು ನಿವಾರಣೆ ಮಾಡುವುದು. ಶುಷ್ಕೀಕರಣ, ಒಣಗಿಸುತ್ತೆ. ಆದಮೇಲೆ ಶುತ ತೃಟು ಜನಕತ್ವ, ಹಸಿವೆ ಬಾಯಾರಿಕೆ ಇವೆಲ್ಲವೂ ಕೂಡ ಏಳು ತೇಜಸ್ಸಿನ ಸ್ವಾಭಾವಿಕ ಲಕ್ಷಣಗಳು. ಗೊತ್ತಿದ್ದೆ ಅಲ್ಲ, ಇಲ್ಲಿ ತೇಜಸ್ಸು ಅಂದರೆ ಆ ಶಬ್ದವಾಚ್ಯವಾದ ಭಗವದ್ಗೀತೆ. ಆ ತೇಜಸ್ಸಿನ ಏನು ಏಳು ಲಕ್ಷಣಗಳಿದ್ದರೆ ಆ ಏಳು ಲಕ್ಷಣಗಳ ರಸದಿಂದ ಭಗವತ್ ರೂಪ, ಇವನ್ನ ನಾವು ಚಿಂತನೆ ಮಾಡಬೇಕು. ನಮಗೆಲ್ಲ ಗೊತ್ತಿದ್ದು ಯಾವುದು ತೇಜಸ್ಸು, ತೇಜಸ್ಸಿನ ಲಕ್ಷಣಗಳು ಅಲ್ಲ, ಬೆಂಕಿ ಒಣಗಿಸುತ್ತೆ, ಹಸಿವೆ ಬಾಯಾರಿಕೆ ಇವೆಲ್ಲ ನಮಗೆ ಮಿನಿಮಮ್ ಗೊತ್ತಿದ್ದಲ್ಲ, ಅದು ಸೈನ್ಸಲ್ಲೇ ನಮ್ಗೆ ಗೊತ್ತಾಯಿತು. ಅದಕ್ಕಿಂತ ಈ ಪುಸ್ತಕ ಯಾಕೆ ಅಂತ ಹೇಳಿದ್ರೆ ಆಗಲ್ಲ, ಅಲ್ಲಲ್ಲಿ ಇರತಕ್ಕ ಭಗವತ್ ರೂಪದ ಸ್ಮರಣೆ ಆಗಬೇಕು. ಇಲ್ಲೆಲ್ಲ ಕೂಡ ಏನು ಯಾವ ಭಗವತ್ ರೂಪ ಚಿಂತನೆ ಮಾಡಬೇಕು? ಪ್ರದ್ಯುಮ್ನಸ್ಯ ರೂಪಾಣಿ ನಿನ್ನೆಯ ಉಪವಾಸ ಆಗಬೇಕು, ಉಪವಾಸ ಆಗಬೇಕು ಮಾಡ್ತಾ ಇದ್ದೇವೆ. ಭಯ ಆಗುತ್ತೆ, ಒಂದೇ ಸಮನೆ ಭಯ ಆಗುತ್ತೆ, ಇಲ್ಲಷ್ಟು ಆಗಲ್ಲ. ಮಂತ್ರಾಲಯಕ್ಕೋ ಶ್ರೀರಂಗಕ್ಕೋ ಎಲ್ಲಿಗೋ ಹೋಗಿದ್ದೀರ, ವಿಪರೀತ ಭಯ ಆಗುತ್ತೆ ಆಗ್ತಾ ಬಿಸಿ ಕಡಿಮೆಯಾಗ ಶರೀರದಲ್ಲಿ ಅಂದರೆ ನಮಗೆ ತಡೆಯುವಷ್ಟು ಆಗಿ ಆ ಉಪವಾಸ ಈ ಕಾರಣಗಳ ಒಡೆದಿರತಕ್ಕ ಭಗವದ್ಗಳ ಚಿಂತನೆ ಅವಶ್ಯಕ. ಆ ದೃಷ್ಟಿಯಲ್ಲಿ ಹೇಳ್ತಾ ಇದ್ದಾರೆ ಹೊರತು ಇಲ್ಲಿ ತತ್ವಕಾರ್ಯ ಕಾರಣ ಆಗಲಿ ಇಂದ್ರಿಯ ವ್ಯವಹಾರ ಕಾರಣ ಆಗಲಿ ನಮ್ಮ ಒಡಗಿರುವ ಎಲ್ಲೆಲ್ಲಿ ಯಾವ ಯಾವ ಭಗವದ್ ರೂಪಗಳಿವೆ ಅವುಗಳನ್ನು ಚಿಂತನೆ ಮಾಡಿದ್ರೆ ಏನು ಫಲ, ಚಿಂತನೆ ಮಾಡಿದ್ದಕ್ಕೆ ಏನು ವಿಶೇಷ ನಮ್ಮ ಸಾಧನೆಯಲ್ಲಿ ಪರಿವರ್ತನೆ ಇವೆಲ್ಲಬೇಕಾಗ್ತದೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ ಭೌತಿಕ ಪದಾರ್ಥ ವಿಕಾರ ಇವಾಗ ಶಬ್ದ ಸ್ಪರ್ಶ ರೂಪ ರಸ ರಸ ಎಷ್ಟು ಅಂತ ಹೇಳ್ತಾ ಇದ್ದಾರೆ. ಈ ಹೊರಗಿನ ಪದಾರ್ಥಗಳ ಸಂಪರ್ಕ ವಿಕಾರದಿಂದಾಗಿ ರಸ ಅನೇಕ ಪ್ರಕಾರದಿಂದ ಭೇದ ಆಗುತ್ತದೆ. ಅಷ್ಟೇ ಆರೆ ರಸ ಅಂತ ಏನಿಲ್ಲ, ತುಂಬಾ ರೀತಿಯಾಗಿ ಕೊಡುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ನಂತರ ಆರ್ದ್ರೀಕ ಈ ರಸದಿಂದ ಬಂದಿರತಕ್ಕಂಥದ್ದು ನೀರು ಹೌದಾನೆ, ನೀರು ಆ ನೀರಿನ ರಕ್ಷಣೆ ಅಂದರೆ ಆರ್ದ್ರೀಕರಣ ಒದ್ದೆ ಮಾಡಲಿಕ್ಕಾಗುತ್ತೆ. ಒದ್ದೆ ಅಂದರೆ ನೀರಿಂದಲೇ ತುಪ್ಪ ಹಾಕಿದ್ರು ಒದ್ದೆ ಅನ್ನೋದಲ್ಲ ಹೌದಾ, ನೀರಿದ್ರೆ ಮಾತ್ರ ಒದ್ದೆ. ಆರ್ದ್ರೀಕರಣ ತಪ್ಪಕತ್ವ ತೃಪ್ತಿ ಬರೋದು ನೀರಿಂದಲೇ. ಭಯಕ್ಕೆ ಆಗ್ತಾ ಇದೆ ಅಂದರೆ ಒಂದು ಕೇಳಿ ತುಪ್ಪ ಕೊಟ್ಟರು ಕೂಡ ಏನು ಹೋಗಲ್ಲ, ಒಂದು ಲೋಟ ನೀರು ಕೊಡಿದ್ರೆ ಹೋಗುತ್ತೆ. ಹಾಗೆ ತರ್ಕತತ್ವ ಚೇಷ್ಟ ಹೇಳ್ಕೊಡ್ತಾರೆ, ನಮ್ಮಲ್ಲಿ ಚೇಷ್ಟೆ ಅಂದರೆ ಈಸಿ ಮೂಮೆಂಟ್ ಅಂತ ಹೇಳ್ತೀವಲ್ಲ ಅದು ಬರಬೇಕಾದ್ರೆ ಅಲ್ಲಿ ಇದು ಯಾವುದು ನೀರು ಬೇಕು. ಹಾಗೆ ಸುಖಕರತ್ವ ಒಳ್ಳೆ ಸುಖ ಆಗಬೇಕಾ, ಸುಖಕ್ಕೆ ಕಾರಣ ಈ ನೀರು, ನೀರಿನಿಂದ ಒಳ್ಳೆ ಸುಖ ಆಗುತ್ತೆ. ಊಟ ಊಟ ಕೂತಾಗ ಒಂದು ತೊಟ್ಟು ನೀರು ಬಳಸದೆ ಮನೆಯಲ್ಲಿ ಒಂದು ಲೋಟ ನೀರು ಹಾಕಿದ್ರೆ ಆಗೋದಾಗುತ್ತೆ. ಊಟ ರುಚಿಯೋ ನೀರು ರುಚಿಯೋ ಅಪ್ಪ ನೀರು ಸುಖಕ್ಕೆ ಯಾವುದಿಲ್ಲ ಅಂತ ಅಷ್ಟೇ ನೋಡಿ. ನೀವು 10 ನಿಮಿಷ ಹಾಕಿದ್ರು ಲೋಟ ನೀರು ಹಾಕದಿದ್ರೆ ಕೀರ್ತಿ ಅಂತ ಬರುತ್ತೆ, ಲೋಟ ನೀರು ಹಾಕಿಲ್ಲ ಅಂತ ಬರುತ್ತೆ. 10 ನಿಮಿಷ ಹಾಕಿದ್ರು ನೀರಿಗೆ ಅಷ್ಟು ಬೇರೆ
ಸರಿಯಿಲ್ಲ ಅಂದ್ರೆ ಈ ಅರ್ಥದಲ್ಲಿ ಬರುತ್ತೆ.
ನಂತರ ಮುಂದೆ ಹೇಳ್ತಾ ಇದ್ದಾರೆ ಬಿಂದು ಹಾಕ ತೊಟ್ಟಿಕ್ಕೋದೆಲ್ಲ ವಿಶೇಷವಾಗಿ ಬಿಂದು ಆಗಿದ್ದು ವಿಶೇಷವಾಗಿ ತಾಪ ಪರಿಹಾರ ತಾಪವನ್ನು ಪರಿಹಾರ ಮಾಡುವುದು ಇವೆಲ್ಲವೂ ಕೂಡ ನೀರಿನ ಸ್ವಾಭಾವಿಕ ಲಕ್ಷಣ ಎಂದು ಹೇಳ್ತಾರೆ. ಅನ್ಯೇಭ್ಯ ಭೂತೇಭ್ಯ ಕಾರ್ಯೇಶು ಆಧಿಕ್ಯ ಒಂದು ಕಾರ್ಯ ಆಗಬೇಕಾದ್ರೆ ಮಿಕ್ಕೆಲ್ಲ ಭೂತಗಳಿಗಿಂತ ನೀರಿನ ಬಾಹು ಜಾಸ್ತಿ, ನೀರಿನ ಕಾರ್ಯ ಜಾಸ್ತಿ ತೋಟಿಗೆ ಜಾಸ್ತಿ ಇರುತ್ತೆ. ಇಲ್ಲೆಲ್ಲ ಕೂಡ ಯಾವ ಭಗವದ್ ರೂಪವನ್ನು ಸ್ಮರಣೆ ಮಾಡಬೇಕು ಅಂದರೆ ಅನಿರುದ್ಧ ರೂಪಗಳನ್ನು ಸ್ಮರಣೆ ಮಾಡಬೇಕು. ಗರ್ಭದಲ್ಲಿ ಶಿಶು ಬೆಳೆಯುತ್ತಾ ಇರುತ್ತೆ, ಡಾಕ್ಟರ್ ಹೇಳುತ್ತಾರೆ ಒಳಗೆ ನೀರು ತುಂಬ ಇರಬೇಕು, ಇಲ್ಲ ಕೆಲವೊಮ್ಮೆ ನೀರಿಲ್ಲದಕ್ಕೆ ಕೂಸು ಹೋಗ್ಬಿಡುತ್ತೆ. ಅದು ಬೆಳೀಲಿಕ್ಕೆ ಏನು ಟ್ಯಾಬ್ಲೆಟ್ ಅದು ಇದು ಏನೇನೋ ಎಲ್ಲ ಕೊಡ್ತಾರೆ, ಕೊಟ್ಟರು ಆಗಲ್ಲ ಕೆಲವು ಸಲ ಡಾಕ್ಟರ್ ನಮಗೆ ಆಗ್ತಾ ಇಲ್ಲ ಅಂತಾರೆ. ಅಂಥ ಕಾಲಕ್ಕೆ ಸ್ವಾಮಿ ಹತ್ರ ಎಲ್ಲ ಹೋಗ್ತಾರೆ, ನಂತರ ಬಿಟ್ಟುಕೊಳ್ತಾರೆ ನೀರು ಬರುತ್ತೆ ಎಲ್ಲಿಂದ. ಇಷ್ಟೇ ಆ ಶರೀರದೊಳಗಿರುವ ಅನಿರುದ್ಧ ನಾಮ ನೀರಿನೊಳಗಿರುವ ಅನಿರುದ್ಧ ನಾಮದ ಭಗವಂತನ ಸ್ಮರಣೆ ಮಾಡಿ ಅವರು ಅನುಗ್ರಹ ಮಾಡಿದರೆ ಭಗವಂತ ಶರೀರದೊಳಗೆ ಸಹಜವಾಗಿ ಎಲ್ಲಿ ನೀರು ಬರಬೇಕು ಅದನ್ನು ತಂದು ಇಡ್ತಾರೆ ಅವರು. ನಂತರ ಶಬ್ದ ಸ್ಪರ್ಶ ರೂಪ ರಸ ಕೊನೆಗೊಳ್ಳದು ಗಂಧ. ಗಂಧ ಸ್ವಯಮೇಕೋಪಿ ದ್ರವ್ಯ ಅವಯವ ವೈಷಮ್ಯ ಗಂಧ ತಾನು ಒಂದೇ ಆಗಿರ್ತದೂ ಕೂಡ ಈ ಪದಾರ್ಥಗಳ ಒಂದು ಸ್ಪರ್ಶದಿಂದಾಗಿ ನಾನಾ ರೀತಿಯಾಗಿ ಬರುತ್ತೆ. ಕರಂಭನ ಭೂತಿ ಸೌರಭ್ಯಂ ಇಲ್ಲಿ ಭೂತಿ ಸುರಭಿ ಶಾಂತ ಉಗ್ರ ಕಾಮ್ರ ಕಷಾಯ ಮೊದಲಾದ ಎಲ್ಲ ವಾಸನೆಗಳು ಗಂಧ. ಕರಂಭ ಅಂದರೆ ಯಾವುದು? ಕರಂಭ ಅಂದರೆ ನಿಮ್ಗೆ ಗೊತ್ತಿದ್ದೆ, ಹೆಸರು ಗೊತ್ತಿರೋದು, ಅನ್ನ ಕೆಟ್ಟಿದ್ದೀರಾ? ಕಳೆದ ಮನೆಯವರು ಹೇಳ್ತಾರೆ ನೋಡಿ, ಸೀರು ಕರಂಭ ಹೇಳ್ತಾರೆ. ದಗ್ಧ ಪಾರ್ಥಿವ ವಿಷಯ ಅಂದರೆ ಸುತ್ತ ಹೋದ ವಾಸ, ಅದು ಕರಂಭ ಅಂತ ಹೇಳ್ತಾರೆ. ಇನ್ನು ಕ್ಲಿನ್ನ ಕ್ಷತ ವಿಷಯ ಪೂರ್ತಿ, ಪೆಟ್ಟಾಗಿದೆ ಅದು ತೊಯ್ದಿದೆ, ಪೆಟ್ಟಾಗಿದೆ ಅದು ತೊಯ್ದಿದೆ, ಆವಾಗ ಬರುವ ವಾಸನೆ ಪೂರ್ತಿ ಕೊಳೆತ ವಾಸ. ಕುಂಬಳಕಾಯಿ ಚೆನ್ನಾಗೇ ಇರುತ್ತೆ, ಅದಕ್ಕೆ ಎಲ್ಲಾದರೂ ಸೂರ್ಯಷ್ಟಾದರೂ ಪೆಟ್ಟಾದರೆ ಅದು ಕೊಳೆಯುತ್ತೆ. ಕ್ಷತ ವಿಷಯಕ ಕ್ಲಿನ್ನ ಕ್ಷತ, ಒದ್ದೆ ಆದ ಪೆಟ್ಟು, ಆ ಪೆಟ್ಟಿನಿಂದ ಬರುವಂಥ ವಾಸನೆ ಕೂಗಿ ಹೇಳುತ್ತಾರೆ. ಕೂತಿ ಕುಷ್ಮಾಂಡ, ಕೂತಿ ಕುಷ್ಮಾಂಡ ಅಂದರೆ ಕೊಳಕ ಕುಂಬಳಕಾಯಿ. ನಂತರ ಮಿಶ್ರಗಂಧ ಶಾಂತ ಅಂದರೆ ಎಲ್ಲ ಬೆರೆತಾರೆ, ಚೂರು 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 ಬೆರೆತಾರೆ, ಶಾಂತ ಚೂರು ಮಾಮೂಲಾಗಿರತಕ್ಕಂಥ ವಾಸ. ಇನ್ನು ತ್ವಚಾದಿ ವಿಷಯ ಉಗ್ರಹ ಅಂದರು, ಈ ಬೆವರು ಮೊದಲಾದ ಚರ್ಮಕ್ಕೆ ಸಂಬಂಧಪಟ್ಟ ಏನು ವಾಸನೆ ಬರುತ್ತೆ ಉಗ್ರ ಅಂತ ಬರುತ್ತೆ. ಉಗ್ರ ಅಂದರೆ ಬಸ್ಸಲ್ಲಿ ಕೂತಿರ್ತೀರ, ಪಕ್ಕದಲ್ಲಿ ಬಂದು ಕೊಡ್ತಾರೆ, ಆಗ್ತಿರ್ಬೋದು ಅವ್ರ ಮೈಯಲ್ಲಿ ಸೆಂಟರ್ ಅಲ್ವಾ, ಯಾರು ಈ ಮುಸ್ಲಿಮ್ಸ್ ಎಲ್ಲ ಬರ್ತಾ ಇರ್ತಾರೆ, ಹಾಕೊಂಡು ಹೇಗೆ ಬಿಡ್ತಾರೋ ಗೊತ್ತಾಗಲ್ಲ. ಅವ್ರ ಪಕ್ಕಕ್ಕೆ ಬಂದರೆ ಸಾಕು, ನೋಡಿ ಹೋಗ್ಬೇಕು ಅನ್ನಿಸ್ತಾರೆ. ನಮ್ಮ ಕುಟುಂಬಕ್ಕೆ ಸರಿಯಾಗಿ ನಮ್ಮ ಪಕ್ಕದಲ್ಲೇ ಸಿಟ್ಟು ಖಾಲಿ ಇರುತ್ತೆ, ಅಲ್ಲೇ ಬಂದು ಕೊಡ್ತಾರೆ, ಏನು ಮಾಡಬೇಕು ಉದಾಹರಣೆ. ಇನ್ನು ಕೆಲವು ಸಲ ಏನಾಗುತ್ತೆ ಅಂದರೆ ಈ ಸ್ಲೀಪರ್ ಬಸ್ಸಲ್ಲಿ, ಸ್ಲೀಪರ್ ಬಸ್ಸಲ್ಲಿ ಎರಡೆರಡು ಸೀಟ್ ಇದೆ, ಕಂಪ್ಲೀಟ್ ಸ್ಲೀಪರ್ ಮಾಡ್ಕೊಳ್ಳೋರು, ಅದರಲ್ಲಿ ಗಂಡ ಹೆಂಗಿದ್ರೆ ಪರವಾಗಿಲ್ಲ, ಒಂದೊಂದು ಸೀಟ್ ಸಿಕ್ಕಾಗ ದೇವರೊಬ್ಬರು ಬಂದರೆ ಅವ್ರು ಇಂಥವ್ರು ಬಂದು ಕುದುರೆ ಒಂದ್ಸಲ ಹಾಗೆ ಆಗಿದೆ. ಏನು ಮಾಡಬೇಕು, ಊರಿಗೆ ಹೋಗ್ತಾ ಇದ್ದೇನೆ, ಇನ್ನೊಬ್ಬ ಈಗ ಒಂದೇ ಸೆಂಟ್ ಹಾಕೊಂಡು ಕೂತಿದ್ದಾರೆ, ಅವನ ಪಕ್ಕದಲ್ಲಿ ಮಲ್ಕೋಬೇಕು, ಏನು ಮಾಡಬೇಕು? ಬಸ್ ಇಳಿದ್ಬಿಟ್ಟು ಕಂಡಕ್ಟರ್ ಟಿಕೆಟ್ ಕೊಟ್ಟು ಯಾರಿಗಾದ್ರು ಮಾಡೋಣ ಅಂತ ಇಡೀ ರಾತ್ರಿಯೆಲ್ಲ ದುಃಖ ಎಲ್ಲ ಅನುಭವಿಸ್ತಾರೆ. ಅದಕ್ಕಿಂತ ಟ್ರಿಪ್ ಕ್ಯಾನ್ಸಲ್ ಮಾಡಿದ್ರೆ ಮನೇಲಿ ಕೊಡೋದು ಬಹಳ ಉತ್ತಮ. ಸರಿ ಉಗ್ರ. ಇನ್ನು ಆರಾಮ ವಿಷಯ ಆಮ್ರ, ಹುಳಿ ವಾಸನೆ. ಹುಳಿ ವಾಸನೆ ಅಂದರೆ ನೀವು ಮನೆ ಪರಿಚಯ ಮನೆಗೆ ಬರ್ತಾ ಇರುತ್ತೆ, ಮಜ್ಜಿಗೆ ಅದು ಇದು ಎಲ್ಲ ಅಲ್ಲ, ಮಜ್ಜಿಗೆ ವಾಸನೆ ಬರಲ್ಲ ಅಲ್ಲ. ನಿಮ್ಮ ಮನೆಯಲ್ಲಿ ಮಜ್ಜಿಗೆ ಇದೆ ಅಂತ ಗೊತ್ತಾಗ್ಬೇಕಾ? ಮೂರು ದಿವಸ ಆದರೆ ಪಕ್ಕ ಮನೆಯವರು ಹೇಳ್ತಾರೆ ಮಜ್ಜಿಗೆ ಹಾಗೆ ವಾಸನೆ ಅಲ್ಲಿ ಬರಲ್ಲ, ಬೇಕಾದ ವಾಸನೆ ಬರ್ತಾ ಇರುತ್ತೆ. ಸರಿ, ನಂತರ ಹಾಲಿ ತಪ್ಪಾದ ವಿಷಯ ಕಷಾಯ, ಕಹಿ ಆದ ವಸ್ತುಗಳಿಂದ ಬರತಕ್ಕಂಥ ವಾಸನೆ ಕಷಾಯ. ಇನ್ನು ಇದು ಗಂಧ ಆದರೆ ಗಂಧಕ್ಕೆ ಸಂಬಂಧಪಟ್ಟ ಪಂಚಭೂತಗಳಲ್ಲಿ ಯಾವುದು? ಅದರ ಲಕ್ಷಣಗಳೇನು ಹೇಳ್ತಾರೆ? ಭಾವನ ಬ್ರಹ್ಮಸ್ಥಾನತ್ವ, ಭಾವನ ಧಾರಣತ್ವ, ಸದ್ವಿಶೇಷಣತ್ವ, ಸರ್ವಸತ್ವ ಗುಣೋದು ಭೇದ ಅಂತ ಐದು ಭೂಮಿಯ ಲಕ್ಷಣ. ಏನರ್ಥ ಹೇಳ್ತಾರೆ? ಭಾವನ ಅಂದರೆ ಏನು? ಉತ್ಪಾದಕತ್ವ ಭಾವನ. ನೀವು ಶಬ್ದ ಯಾವುದು, ಆಕಾಶ, ವಾಯು, ಅಗ್ನಿ, ನೀರು, ಇದು ಎಷ್ಟು ಬೆರೆಸಿದ್ರೂ ಒಂದು ಪದಾರ್ಥ ಆಗಲ್ಲ. ಯಾವ್ದು ಬೆರೆಸಿದ್ರೂ ಪದಾರ್ಥ ಆಗಲ್ಲ. ಪದಾರ್ಥ ಆಗಬೇಕಾದ್ರೆ ಭೂಮಿಯ ಪಾಲು ಬೇಕೇ ಬೇಕು. ಭಾವನ. ನಂತರ ಬ್ರಹ್ಮಸ್ಥಾನತ್ವ, ದೇವರ ದರ್ಶನಕ್ಕೆ ಶರೀರದಲ್ಲಿ ಭೂಮಿಯ ಪಾಲು ಜಾಸ್ತಿ. ಈ ಭೂಮಿಯ ಪಾಲು ಜಾಸ್ತಿ ಇರುವ ಈ ಶರೀರದಲ್ಲೇ ಬ್ರಹ್ಮ ದರ್ಶನ ಆಗುತ್ತಂತ ಬ್ರಹ್ಮಸ್ಥಾನತ್ವ. ಇನ್ನ ಸದ್ವಿಶೇಷಣತ್ವ ಧಾರಣತ್ವ ಅಂದ್ರೆ ಯಾವುದು ಅಂದ್ರೆ ಮೂರ್ತದ್ರವ್ಯಾಧಾರಕತ್ವ. ಕದಲುವಂಥ ಪದಾರ್ಥಗಳಿಗೆ ಆಧಾರ ಭೂಮಿ. ಒಂದನ್ನು ಚಲನವರಣ ಬರಬೇಕ, ವಿಶೇಷವಾಗಿ ಅಲ್ಲಿ ಭೂಮಿಯ ಒಂದು ಆಧಾರ ಇದೆ. ನಂತರ ಭೂತತ್ರಯ ಅಪೇಕ್ಷೆಯ ವಿಶೇಷಣ ವ್ಯಕ್ತತ್ವ. ಮೂರು ಭೂತಗಳು, ವಾಯು ಕಾಣಲ್ಲ, ಆಕಾಶ ಕಾಣಲ್ಲ, ಇನ್ನು ಕಾಣುವಂಥದ್ದು ಯಾವುದಾದ್ರು ನೀರು, ಅಗ್ನಿ, ಭೂಮಿ. ಅದರಲ್ಲೂ ಕೂಡ ಅಗ್ನಿ ನೀರಿನಕ್ಕಿಂತ ಸ್ಪಷ್ಟ ಕಾಣುವುದು. ಆದ್ದರಿಂದ ಅದು ವಿಶೇಷಣತ್ವ. ಸರ್ವ ಸತ್ವಗುಣೋಭೇದ ಅನ್ನುವುದು ಭೂಮಿಯಲ್ಲಿನ ಕೊನೆಯ ಲಕ್ಷಣ. ಏನದು ಅಂದರೆ ಸರ್ವ ಪ್ರಾಣಿ ಶರೀರೇಶು ಸರ್ವಗುಣ ವ್ಯಂಜಕತ್ವ. ಸರ್ವ ಸತ್ವಗುಣೋಭೇದ, ಎಲ್ಲ ಪ್ರಾಣಿಗಳ ಶರೀರದಲ್ಲಿಟ್ಟುಕೊಂಡು ಎಲ್ಲ ರೀತಿಯಾದ ಗುಣಗಳು, ಶರೀರದ ಧರ್ಮಗಳನ್ನು ಹೊರಹಾಕುವುದೇ ಭೂಮಿಯ ಲಕ್ಷಣ. ಭೂಮಿಯ ಪಾಲು ನಮ್ಮ ಶರೀರದಲ್ಲಿ ಇದ್ದಂತಕ್ಕೆ ನಾನಾ ವಿಕಾರಗಳು ಬರ್ತಾ ಇವೆ, ವಿಕಾರಗಳು ಕಂಡು ಬರ್ತಾ ಇವೆ. ವಿಕಾರಗಳು ಬರುವ ಮಾತ್ರವಲ್ಲ, ವಿಕಾರಗಳು ಕಂಡು ಬರ್ತಾ ಇವೆ ಈ ಭೂಮಿಯಲ್ಲಿ. ಎಲ್ಲ ಕಡೆ ಕೂಡ ನಿಯಾಮಕವಾಗಿ ನಾರಾಯಣ ರೂಪಗಳನ್ನು ಚಿಂತನೆ ಮಾಡಬೇಕು ಅಂದರೆ ನಿತ್ಯವೂ ಏಕಾಂತದಲ್ಲಿ ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ಭೂಭಾಗವಿದೆ, ಎಲ್ಲಿ ಕಾರ್ಯಕ್ರಮದ ಶರೀರದಲ್ಲಿ ಆ ಭೂಮಿಯಲ್ಲಿ ನಾರಾಯಣ ಸ್ಮರಣೆ ಮಾಡಿದರೆ ಆಗ ಏನಾಗುತ್ತೆ ಅಂದರೆ ಈ ಭೂಮಿ ಏನೇನು ಲಕ್ಷಣಗಳಿವೆ, ಭೂಮಿಯಲ್ಲಿರುವ ಭಗವದ್ ರೂಪ, ಆ ಲಕ್ಷಣಗಳಲ್ಲಿ ಪ್ರಕಟವಾದ ಭಗವದ್ ರೂಪ ಎಲ್ಲವನ್ನು ಸ್ಮರಣೆ ಮಾಡಿದರೆ ಒಟ್ಟಾರೆ ನಮ್ಮದು ಶರೀರವೇ. ಈ ಶರೀರದಲ್ಲಿ ಭೂಮಿಯ ಪಾಲಿದೆ, ಆ ಭೂಮಿಯ ಪಾಲಿದ್ದಕ್ಕೆ ಈ ಶರೀರ ವಿಕಾರ ಆಗ್ತಾ ಇದೆ. ವಿಕಾರ ಆಗುವುದು ತಪ್ಪಿತ್ತಲ್ಲ, ಆದರೆ ಆ ಆಗುವ ವಿಕಾರ ಭಗವಂತನ ಸೇವೆಗೆ ಉಪಕಾರ ಆಗುವಂತ. ಶಾರೀರಿಕ ವಿಕಾರ ಇಲ್ಲದ್ದೇ ಆಗಿದೆ, ಎಲ್ಲರಿಗೂ ಇದೆ, ಆದರೆ ಆ ಶಾರೀರಿಕ ವಿಕಾರ ಭಗವಂತನ ಸೇವಾ ಆಗುವ ರೀತಿಯಲ್ಲಿ ಉಪಯೋಗ ಆಗುವಂತೆ ಆಗುತ್ತೆ. ಭೂಮಿಯಲ್ಲಿ ಭಗವಂತ ಅಂದರೆ ನಮ್ಮ ಶರೀರದಲ್ಲಿರುವ ಭೂತತ್ವದಲ್ಲಿರುವ ಭಗವದ್ ರೂಪಗಳನ್ನು ಸ್ಮರಣೆ ಮಾಡಿದರೆ ಇದಕ್ಕೆ ಇಷ್ಟೆಲ್ಲ ಆಗಲ್ಲ ನಿಮಗೆ ಏನು ಷೋಡಶಿ ಕೇಳದಿದ್ದಾರೆ, ವಿಸ್ತಾರವಾಗಿ ನೀವು ಕೇಳದಿದ್ದೆ ಇಷ್ಟೆಲ್ಲ ಆಗಲ್ಲ ಅಂತ ಚುಟುಕಾಗಿ ಆದರೂ ಮಾಡಲಿ ಅಂತ ಪಕ್ಷೀಕರಣದಲ್ಲಿ ಭೂಮಿ ಭೂಮಿ ಅಲ್ಲ, ಭೂಮಿ ಭೂಮಿ ಅಂತ ಭೂಮಿ ಇಲ್ಲಿಂದ ಬಂತು ಇದರಿಂದ ಏನು ಅಂತ ನಿಮ್ಮ ಸ್ಮರಣೆ ಮಾಡಿದರೆ ಏನು ಉಪಯೋಗ ಅಂದರೆ ಅಲ್ಲಿ ಎಲ್ಲೂ ಇಲ್ಲ, ನಮ್ಮ ಶರೀರದಲ್ಲೇ ಇದೆ. ಅದರಿಂದ ಬರುವ ಪರಿಣಾಮಗಳನ್ನೆಲ್ಲ ಭಗವಂತನ ಪೂಜೆಗಾಗಿ ಚಿಂತನೆ ಮಾಡುವ ಭಾಗ್ಯವನ್ನು ಅಲ್ಲಿರುವ ದೇವತೆಗಳು ನಮಗೆ ಕೊಡುತ್ತಾರೆ ಎಂಬುದನ್ನು ಚೆನ್ನಾಗಿಕೊಳ್ತಾರೆ. ಇನ್ನು ಮುಂದೆ ಹೇಳ್ತಾರೆ ಈ ಐದರಲ್ಲೂ ಕೂಡ ಐದು ಗುಣಗಳಿವೆ. ಯಾವುದು ಪೃಥ್ವಿ, ಅಪೋ, ತೇಜೋ, ವಾಯು, ಆಕಾಶಗಳಲ್ಲಿ ಒಂದೊಂದು ಒಂದೊಂದು ಗುಣಗಳಿವೆ. ಆದರೆ ಸರಿಯಾಗಿ ನೋಡಿದರೆ ಮೊದಲು ಬಂದದ್ದು ಯಾವುದು ಶಬ್ದ, ಅದರಿಂದ ಆಕಾಶ, ಅಲ್ಲಿಂದ ವಾಹನ, ಅಂದರೆ ಅಲ್ಲಿಂದ ಹೊರಟಿದ್ದು ಸ್ಪರ್ಶ, ಸ್ಪರ್ಶದಿಂದ ವಾಯು ಬಂದದ್ದೇ. ವಾಯುವಿನಲ್ಲಿ ಏನು ಬಂತು, ಅದರ ಗುಣ ಅಲ್ಲದೆ ಆಕಾಶ ಗುಣವೂ ಬಂತು. ಹಾಗೆ ಮೊದಲಿನದರಲ್ಲಿ ಒಂದು, ಎರಡನೇದರಲ್ಲಿ ಎರಡು, ಮೂರನೆಯದರಲ್ಲಿ ಮೂರು, ನಾಲ್ಕನೆಯದರಲ್ಲಿ ನಾಲ್ಕು, ಐದನೆಯದರಲ್ಲಿ ಐದು ಬಂತು. ಅದರೊಳಗಿರುವಂಥ ಒಂದೊಂದನ್ನು ಬಿಟ್ಟರೆ ಎಕ್ಸ್ಟ್ರಾ ಒಂದು ಎರಡು ಮೂರು ನಾಲ್ಕು ಹಾಗೆ ಬಂತು. ಈ ರೀತಿ ಇನ್ನು ನಮ್ಮ ಶರೀರದಲ್ಲಿ ಆಗತಕ್ಕಂಥ ಎರಡು ರೀತಿ ಕಾರ್ಯಗಳು, ಶುಭ ಅಶುಭ. ವಿಷ್ಣು ದೇವಾಶ್ಚ ಶುಭಾಶುಭ ರೂಪಸ್ಯ ಸರ್ವಸ್ಯ ಅಭಿಪ್ರಾಯ. ನಮ್ಮ ನಮ್ಮಿಂದ ಆಗತಕ್ಕಂಥ ಒಳ್ಳೆ ಕೆಟ್ಟ ಎರಡು ಕರ್ಮಗಳಿಗೂ ಕೂಡ ಭಗವಂತ ದೇವತೆಗಳು ಪ್ರಯೋಗ. ಇಲ್ಲಿ ಪಾಪಕರ್ಮಗಳಿಗೆ ಯಾರು ಪ್ರೇರಕರು? ದೈತ್ಯರು. ಆದರೆ ಆ ದೈತ್ಯರು ಸಾಕ್ಷಾತ್ತಾಗಿ ನಮ್ಮಲ್ಲಿ ಪಾಪಕರ್ಮವನ್ನು ಮಾಡಿಸಲ್ಲ. ದೇವತೆಗಳೇ ದೈತ್ಯರಲ್ಲಿ ನಿಂತು ಅವರ ಮೂಲಕ ನಮ್ಮಿಂದ ಪಾಪಕರ್ಮಗಳನ್ನು ಮಾಡಿಸ್ತಾರೆ. ಅವಾಗ ನಮ್ಮಿಂದ ಪುಣ್ಯಕರ್ಮಗಳು ಮಾಡಿಸೋದು ಯಾರು? ದೇವತೆಗಳು ಮಾತ್ರ. ನಮ್ಮಿಂದ ದೇವತೆಗಳು ಮಾಡಿಸಿದ ಪುಣ್ಯಕರ್ಮಗಳಲ್ಲಿ ಪಾಲು ದೇವತೆಗಳಿಗೆ ಹೋಗಿ ಹೋಗುತ್ತೆ. ಹಾಗೆಯೇ ನಮ್ಮಿಂದ ಆದ ಪಾಪಕರ್ಮಗಳಲ್ಲಿ ಪಾಲು ದೈತ್ಯರಿಗೆ ಹೋಗಿ ಒಡಗಿ ದೇವತೆಗಳಿಗೂ ಬರಬೇಕಲ್ಲ. ಅವರು ಕೂಡ ಮಾಡಿಸಿದ್ರಲ್ಲ, ಅವ್ರಿಗೆ ಯಾಕೆ ಬರಲ್ಲ ಅಂದರೆ ಉತ್ತರ ಕೊಡುತ್ತಾರೆ. ಅತ್ರ ಪ್ರೇರಕ ಅಪಿ, ನಮ್ಮೊಡನೆ ಪಾಪಕರ್ಮಗಳಿಗೆ ಪ್ರೇರಕರಾಗಿದ್ದರು ದೇವತೆಗಳು. ಪಾಪಾನ ನ ದೇವಾ ಪಾಪ ಮಾತ್ಮಯೋ, ದೇವತೆಗಳಿಗೆ ನಮ್ಮಿಂದ ಪಾಪಕರ್ಮ ದೈತ್ಯರ ಮೂಲಕ ಪಾಪಕರ್ಮ ಮಾಡಿಸಿದರೆ ಅವರಿಗೆ ಪಾಪವಿಲ್ಲ. ಮತ್ತೇನು ಪ್ರಕೃತ ಅಷ್ಟೇ ಅಲ್ಲ, ಏನೇನಾಗುತ್ತೆ? ಹರಿ ಆಜ್ಞಾಕರಣ ಆದ ಹರಿ ಪೂಜಾ ಇತಿ ಚ ಉದ್ದೇಶ. ಶ್ರೀಹರಿ ಆಜ್ಞೆ, ಶ್ರೀಹರಿ ವಿಶೇಷವಾಗಿ ಮಾಡಿಸ್ತಾ ಇದ್ದಾನೆ. ಈ ಹರಿ ಪೂಜಾ ಅಂತ ಉದ್ದೇಶ ಇಟ್ಟುಕೊಂಡದ್ದರಿಂದ ಜೀವರಾಶಿಯಿಂದ ಕೆಟ್ಟ ಕೆಲಸ ಮಾಡಿಸಿದರೂ ಕೂಡ ಅವರಿಗೇನಾಗುತ್ತೆ? ಪುಣ್ಯನೇ ಎಂದಿರವಾಗ್ತದೆ. ಇವರಿಗೆ ಪುಣ್ಯವೇ ಬರುತ್ತೆ ದೇವತೆಗಳಿಗೆ. ಅಂದರೆ ಆಯ್ತಾ, ದೇವತೆಗಳಿಗೆ ದೈತ್ಯರ ಮೂಲಕ ನಮ್ಮಿಂದ ಪಾಪ ಕರ್ಮ ಮಾಡಿಸಿದರು. ನಮ್ಮ ನಮ್ಮ ಕರ್ಮಾನುಸಾರ ಆ ಪಾಪ ಕರ್ಮಗಳನ್ನು ಮಾಡಿಸಬೇಕು ಅಂತ ದೇವರೇ ಅರ್ಪಣೆ ಕೊಟ್ಟದ್ದರಿಂದ, ದೇವರು ಅರ್ಪಣೆ ಕೊಟ್ಟಂತೆ ಮಾಡಿದ್ದರಿಂದ ಅವರಿಗೆ ಪಾಪ ಕೊಡುತ್ತ ಅನ್ನೋದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಇನ್ನ ತತ್ರ ದೇವ ಶರೀರ ಇಂದ್ರಿಯ ಸ್ವಾತಂತ್ರ್ಯ ಆಧಿಕ್ಯ ತಾರತಮ್ಯೇನ ಬ್ರಹ್ಮಪರ್ಯಂತಂ ಉತ್ತರೋತ್ತರಂ ಅಧಿಕಂ ಫಲಂ ಸ್ವಯಂ ಆಪ್ಯ ಕರ್ತೃ ಜೀವಸ್ಯಾಪಿ ಯೋಗ್ಯತಾನುಸಾರೇಣ ಪ್ರಯಚ್ಛಂತಿ. ದೇವತೆಗಳು ಈ ಪುಣ್ಯ ಫಲವನ್ನು ಸ್ವೀಕಾರ ಮಾಡುವಾಗ ಹೇಗೆ ಅವರಿಗೆ ಫಲ ಬರುತ್ತೆ ಅಂದರೆ, ಶರೀರ ಇಂದ್ರಿಯ ಸ್ವಾತಂತ್ರ್ಯ ಆಧಿಕ್ಯ ತಾರತಮ್ಯ. ಈ ದೇವತೆಗಳು ಅವರ ಶರೀರ ಇರುತ್ತೆ, ಅವರ ಇಂದ್ರಿಯಗಳಿರುತ್ತೆ. ಆ ಶರೀರಗಳಿಂದ ಅವರವರ ಶರೀರ ಅವರವರ ಇಂದ್ರಿಯಗಳಲ್ಲಿ ಎಷ್ಟೆಷ್ಟು ಸ್ವಾತಂತ್ರ್ಯ ಇರುತ್ತೋ ಆ ಸ್ವಾತಂತ್ರ್ಯಕ್ಕನುಗುಣವಾಗಿ, ಅಂದರೆ ದೇವತೆಗಳಲ್ಲಿ ಇವರಲ್ಲಿ ಸ್ವಲ್ಪ ಸ್ವಾತಂತ್ರ್ಯ, ದೊಡ್ಡವರಲ್ಲಿ ನಮ್ಮದೇವರು ಜಾಸ್ತಿ ಸ್ವಾತಂತ್ರ್ಯ, ಹಾಗೆ ಎಲ್ಲರಲ್ಲಿ ಸ್ವಾತಂತ್ರ್ಯ ಇರುತ್ತಲ್ಲ, ಆ ಸ್ವಾತಂತ್ರ್ಯಕ್ಕೆ ತಕ್ಕಂತೆ ಫಲ ಅವರಿಗೆ ಬರುತ್ತೆ. ಇಷ್ಟು ನಾನು ಹೇಳಿದ್ದೀನಿ. ಎಲ್ಲಾ ದೇವತೆಗಳಿಗೆ ಫಲ ಬರುತ್ತೆ. ಒಬ್ಬರಿಗಿಂತ ಒಬ್ಬರಿಗೆ ಒಬ್ಬರಿಗಿಂತ ಒಬ್ಬರಿಗೆ ಜಾಸ್ತಿ 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 ಬರುತ್ತೆ. ಯಾರಿಗೆ ಯಾರ ಶರೀರ ಇಂದ್ರಿಯಗಳಲ್ಲಿ ಸ್ವಾತಂತ್ರ್ಯ ಜಾಸ್ತಿ ಇರುತ್ತೋ ಅವರಿಗೆ ಜಾಸ್ತಿ ಫಲ, ಸ್ವಾತಂತ್ರ್ಯ ಕಡಿಮೆ ಇರುತ್ತೋ ಅವರಿಗೆ ಕಡಿಮೆ ಫಲ. ಇಷ್ಟೇ ಅರ್ಥ ಆಗದೆ ಇರೋ ವಿಷಯ. ಇಷ್ಟಂತೂ ಹೇಳಿದ್ದಾರೆ, ಆ ಶಬ್ದದ ಅರ್ಥ ಹೇಳಿದ್ದಾರೆ. ಯಾವ ಯಾವ ದೇವತೆಗಳಿಗೆ ಅವರ ಶರೀರ ಇಂದ್ರಿಯಗಳಲ್ಲಿ ಎಷ್ಟೆಷ್ಟು ಸ್ವಾತಂತ್ರ್ಯ ಇರುತ್ತೋ ಆ ಸ್ವಾತಂತ್ರ್ಯ ಕಾಲಘಟ್ಟದಿಂದ ಅವರಿಗೆ ಫಲ ಬರುತ್ತೆ. ಸಂಶಯ ಬಂತಲ್ವ? ದೇವರೇ ಸ್ವತಂತ್ರ, ಇವರಿಗೆ ಸ್ವಾತಂತ್ರ್ಯವೇ ಇಲ್ಲ ಅಂತ ಕಾಲಕ್ಕೆ ಇವರಲ್ಲಿ ಸ್ವಾತಂತ್ರ್ಯ ಕಲ್ಪನೆ ಮಾಡುವುದೇ ತಪ್ಪು. ಅದರಲ್ಲೂ ಹೆಚ್ಚು ಸ್ವಾತಂತ್ರ್ಯ ಕಡಿಮೆ ಸ್ವಾತಂತ್ರ್ಯ ಅಂತ ಹೇಳೋದಿಗೆ ಅಂದ್ರೆ ಅರ್ಥ ಏಕೆ? ಭಗವಂತ ಅವರವರಲ್ಲಿ ನಿಂತು ತನ್ನ ಶಕ್ತಿಯಿಂದಲೇ ಅವರ ಕಾರ್ಯ ಮಾಡಿಸ್ತಾ ಬರ್ತಾನಲ್ಲ, ಅದು ಯಾರಲ್ಲಿ ಜಾಸ್ತಿ ಮಾಡಿಸ್ತಾನೋ ಅವರಿಗೆ ಜಾಸ್ತಿ ಫಲ, ಯಾರಲ್ಲಿ ಕಡಿಮೆ ಸ್ವಾತಂತ್ರ್ಯ ತಾರತಮ್ಯ ಅಂದರೆ ಭಗವಂತ ಯಾರ್ಯಾರಲ್ಲಿ ತನ್ನ ಸ್ವಾತಂತ್ರ್ಯ ಶಕ್ತಿಯನ್ನು ಎಷ್ಟೆಷ್ಟು ಪ್ರಕಟ ಮಾಡುತ್ತಾನೋ ಆ ಪ್ರಕಟ ಆಗದ ಪರ್ಸೆಂಟೇಜ್ಗೆ ತಕ್ಕಂತೆ ಫಲ ಬರುತ್ತೆ ಎಂಬುದು ಅರ್ಥ ಅಷ್ಟೇ ಬರುತ್ತೆ ಬೇರೊಂದು ಇದಕ್ಕೆ ಅರ್ಥ ಇಲ್ಲ. ಭಗವಂತ ಆಯಾ ದೇವತೆಗಳಲ್ಲಿ ನಿಂತು ಎಷ್ಟೆಷ್ಟು ಶಕ್ತಿ ಪ್ರಕಟ ಮಾಡುತ್ತಾನೋ ಅಂದರೆ ಅವರಿಂದ ಕೆಲಸ ಮಾಡಿಸಲಿಕ್ಕೆ ತನ್ನ ಶಕ್ತಿ ಎಷ್ಟು ಖರ್ಚು ಮಾಡುತ್ತಾನೋ ಆ ದೇವರು ತನ್ನ ಶಕ್ತಿಯನ್ನು ಬಳಸಿದ ಪರ್ಸೆಂಟೇಜ್ ಪ್ರಕಾರ ಅವರಿಂದ ನೀವು ಶಬ್ದ ಅಧಿಷ್ಠಾನ ಅಧಿಷ್ಠಾನ ಅಂತ ಹೇಳ್ತಾ ಇದ್ದೀರಾ ಅದರ ಅರ್ಥ ಏನು? ಈಗ ಅಧಿಷ್ಠಾನ ಜಾಸ್ತಿ ಪವರ್ ಅಂತ ನನ್ನ ಅರ್ಥ ಇಷ್ಟು ಏನು ಭಗವಂತ ಎಲ್ಲರೂ ಅಸ್ವತಂತ್ರ ಅವರಲ್ಲಿ ಭಗವಂತ ನಿಂತು ಅವರ ಮುಖದಲ್ಲಿ ಮುಖ ಕೈಯಲ್ಲಿ ಕೈ ಕಾಲಲ್ಲಿ ಕಾಲು ಇಟ್ಟು ಅವರವರ ಕಾರ್ಯ ಮಾಡಿಸಲಿಕ್ಕೆ ತನ್ನ ಶಕ್ತಿ ಎಷ್ಟು ಬಳಸ್ತಾನೋ ಅದರ ಪರ್ಸೆಂಟೇಜ್ ಇದೆ ನಮ್ಮಲ್ಲಿ. ಬ್ರಹ್ಮದೇವರಲ್ಲಿ ದೇವರು ಎಷ್ಟು ಶಕ್ತಿ ಬಳಸಬೇಕು ಅಂದರೆ ಅಷ್ಟು ಕಾರ್ಯ ಮಾಡಿಸಲಿಕ್ಕೆ ಅಷ್ಟು ಶಕ್ತಿ ನಮ್ಮಲ್ಲಿ ಬೇಕು. ಬರೇ ಊಟ ಮಾಡಿಕೊಂಡು ಹೋಗ್ತಾನೆ ಅದರಿಂದ ಅಷ್ಟು ಶಕ್ತಿ ದೇವರು ಖರ್ಚು ಮಾಡಬೇಕಾಗಿಲ್ಲ, ಬ್ರಹ್ಮದೇವರು ಜಾಸ್ತಿ ಮಾಡಬೇಕು. ಅದಕ್ಕೆ ಆ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ತತ್ವಾಭಿಮಾನಿಗಳಲ್ಲಿ ಯಾರ್ಯಾರಲ್ಲಿ ಎಷ್ಟೆಷ್ಟು ಜಾಸ್ತಿ ಕೆಲಸ ಆಗಬೇಕೋ ದೇವರು ತನ್ನ ಶಕ್ತಿ ಅಷ್ಟು ಪ್ರಕಟ ಮಾಡ್ತಾನೆ. ದೇವರ ಶಕ್ತಿ ಎಷ್ಟೆಷ್ಟು ಹೆಚ್ಚು ಪ್ರಕಟ ಆಗುತ್ತೆ ಇವರಲ್ಲಿ ಕಡಿಮೆ ಆಗುತ್ತೆ ಆ ಡಿಫರೆನ್ಸ್ ದೇವರು ತನ್ನ ಶಕ್ತಿಯನ್ನು ಪ್ರಕಟ ಮಾಡಿದ್ದು ಆ ಡಿಫರೆನ್ಸ್ ಏನಿರುತ್ತಲ್ಲ ಆ ಪ್ರಕಾರ ಅವರಲ್ಲಿ ಫಲ ಬರುತ್ತೆ. ಅವರಿಗೆ ಶಕ್ತಿ ಇಲ್ಲ, ದೇವರು ತಾನು ಅವರ ಕೈ ಹಿಡಿದು ಮಾಡಿಸಿದ್ದು. ಆ ಮಾಡಿಸಲಿಕ್ಕೆ ತನ್ನ ಶಕ್ತಿ ಎಷ್ಟು ಬಳಸಿದ ದೇವ ಆ ಪರ್ಸೆಂಟೇಜ್ ಅದನ್ನೇ ದತ್ತ ಸ್ವಾತಂತ್ರ್ಯ. ಅವರು ಬಂಧುಗಳಿವೆ, ಅವರು ಬಂಧುಗಳಿವೆ ಖಂಡಿತ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಆ ದೇವತೆಗಳಿಗೆ ಪುಣ್ಯ ಫಲ ಕೊಡುವಾಗ ಈ ದೇವರು ಮಾಡಿಸಿದ ಅವರಿಂದ ಮಾಡಿಸಲಿಕ್ಕೆ ದೇವರು ಶಕ್ತಿಯನ್ನು ಎಷ್ಟೆಷ್ಟು ಹೆಚ್ಚು ಹೆಚ್ಚು ಬಳಸ್ತಾನೆ ಆ ಪ್ರಕಾರ ಹೆಚ್ಚು ಹೆಚ್ಚು ಫಲವೋ ಹಾಗೆ ದೈತ್ಯರಲ್ಲೂ ಕೂಡ ಕೆಟ್ಟ ಕೆಲಸ ಮಾಡಿಸಲಿಕ್ಕೆ ಎಷ್ಟೆಷ್ಟು ಶಕ್ತಿ ಒಬ್ಬೊಬ್ಬರಲ್ಲಿ ಹೆಚ್ಚು ಬಳಸ್ತಾನೋ ಅಷ್ಟು ಕೆಟ್ಟ ಫಲದ ತಾರತಮ್ಯ ಇದೆ. ಟಾಪ್ ಮೋಸ್ಟ್ ಪಿಚ್ಚಿಯಾರಿಗೆ ಕಲಿಗೆ ಕೊಟ್ಟು ಬಿಡ್ತಾನೆ ಎಲ್ಲ ಅವನಿಗೆ ಬಂದ ಚೆನ್ನಾಗಿ ಹೇಳ್ತಾರೆ ನೋಡಿ ಹೇಳ್ತಾ ಇದ್ದಾರೆ. ಖಂಡಿತ ದೇವರ ಶಕ್ತಿ ಪ್ರಕಟ ಮಾಡುವುದೇ ಜೀವನ ಯೋಗ್ಯತೆಗೆ ಸಂಬಂಧಪಟ್ಟಂತೆ. ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ ಅಸುರಾಸ್ತು ಅಶುಭ ಮಾತ್ರಸ್ಯ ಪ್ರೇರಕ. ನಮ್ಮ ಶರೀರದಲ್ಲಿ ಅಶುಭಕ್ಕೆ ಮಾತ್ರ ಪ್ರೇರಕರು ಅಸುರರು. ಅವರೆಲ್ಲರೂ ಕೂಡ ದೇವಾನಾಮಿನ ಉದ್ದೇಶಾದಿ ಅಭಾವಾದರು ನಮ್ಮಿಂದ ಕೆಟ್ಟ ಕೆಲಸ ಆಗಬೇಕಾದರೆ ದೈತ್ಯರು ಮಾಡಿಸಬೇಕು. ದೈತ್ಯರೊಳಗೆ ದೇವರು ದೇವತೆಗಳು ನಿಂತು ದೈತ್ಯರ ಮೂಲಕ ನಮ್ಮಲ್ಲಿ ಕೆಟ್ಟ ಕೆಲಸ ಮಾಡಿಸ್ತಾರೆ. ದೇವತೆಗಳು ನಮ್ಮಿಂದ ಕೆಟ್ಟ ಕೆಲಸ ಮಾಡಿಸುವಾಗ ದೈತ್ಯರ ಮೂಲಕ ಮಾಡಿಸುವಾಗ ಇದು ಹರಿಯ ಆಜ್ಞೆ ಅಂತ ಮಾಡಿಸ್ತಾರೆ, ನಮ್ಮ ಮೇಲೆ ದ್ವೇಷ ಇರಲ್ಲ. ದೈತ್ಯರು ನಮ್ಮಿಂದ ಕೆಟ್ಟ ಕೆಲಸ ಮಾಡಿಸುವಾಗ ಅದು ಮಾಡಿಸಿ ಸಂತೋಷ ಪಡ್ತಾರೆ, ಹಾಳ 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 ಅಂತ ಆನಂದ ಪಡ್ತಾ ಇರ್ತಾರೆ. ಇದು ಅವರ ಸ್ವಭಾವ ಅಂತ ಹೇಳ್ತಾರೆ. ಆದ್ದರಿಂದ ಅವರಿಗೆ ವಿಶೇಷವಾಗಿ ದುಃಖವೇ ಬರುತ್ತೆ. ಆ ಕೆಟ್ಟ ಕೆಲಸದ ಫಲ ಜೀವನಿಗೆ ಚೂರು ಈ ದೈತ್ಯರಿಗೆಲ್ಲ ಬರುತ್ತೆ. ಹೇಗೆ ಅವರವರಲ್ಲಿ ಕೂಡ ಅದು ಶಬ್ದ ಮಾಡುತ್ತಾರೆ. ಶರೀರ ಇಂದ್ರಿಯ ಸ್ವಾತಂತ್ರ್ಯ ಆದಿತ್ಯ ತಾರತಮ್ಯ ಅನ್ನೋದಲ್ಲಿ ಕೂಡ ಹೇಳ್ತಾರೆ. ಅಂದರೆ ಅಲ್ಲಲ್ಲಿ ಭಗವಂತ ಅವರವರಿಂದ ತನ್ನ ಶಕ್ತಿ ಎಷ್ಟೆಷ್ಟು ಪ್ರಕಟ ಮಾಡಿ ಮಾಡಿಸಿದ ಅದರ ತಕ್ಕಂತೆ ಅವರವರಲ್ಲಿ ಆ ಫಲದ ತಾರತಮ್ಯ ಬರುತ್ತೆ. ಅದರಲ್ಲಿ ಯಾವ ಯಾವ ದುಃಖ ಯಾವ ಯಾವ ಅಸುರನಿಗೆ ಹೋಗುತ್ತೆ ಅದು ಲಿಸ್ಟ್ ಕೊಡ್ತಾರೆ. ಹೇಳ್ತಾರೆ ಹುಟ್ಟು, ಹುಟ್ಟಿದಾಗ ದುಃಖ ಏನು ಬರುತ್ತಲ್ಲ ಜನ್ಮ ಹಾನಿ ಅಂದರೆ ಹುಟ್ಟೋದು ಆ ಹುಟ್ಟಿದ ಬಂದಾಗ ನಾನಾ ತೊಂದರೆಗಳು, ಏನು ಮೈಯೆಲ್ಲ ನೋಡುವಂತಾಗ್ತಾ ಇರುತ್ತೆ ಆ ದುಃಖ ಯಾರಿಗೆ? ದೇಹ ಅಭಿಮಾನಿ ಅಸುರನಿಗೆ ಬರುತ್ತಂತು. ಹಾಗೆ ಸುಪ್ತಿಯಾದಿ ಅಪ್ಪಯದ ದುಃಖ, ಸುಷುಪ್ತಿ ಮತ್ತು ವಿಶೇಷವಾಗಿ ಈ ಸಾವು, ಇದರಲ್ಲಿ ಬರತಕ್ಕಂತಹ ದುಃಖ ಇಂದ್ರಿಯಾಭಿಮಾನಿ ಅಸುರರಿಗೆ ಬರುತ್ತಂತು. ಆ ದುಃಖಗಳು ಬರುತ್ತೆ. ಇನ್ನು ಹಸಿವೆ ಬಾಯಾರುಪಿಯಿಂದ ಬರತಕ್ಕಂಥ ದುಃಖ ಯಾರಿಗೆ ಅಂದರೆ ಪ್ರಾಣಾಭಿಮಾನಿ ಅಸುರಸ್ಯ. ನಮ್ಮ ಪ್ರಾಣಾಭಿಮಾನಿ ಅಂತ ನೋಡಿ, ಪ್ರಾಣಕ್ಕಭಿಮಾನಿ ದೇವತೆ ಸಿದ್ಧಂತೆ ಪ್ರಾಣಕ್ಕಭಿಮಾನಿ ಜಡವಾಯಿಗೆ ಅಭಿಮಾನಿಗಳಾಗಿ ವೈದ್ಯರು ಕೂತಿರ್ತಾರೆ. ನಂತರ ಭಯ ತರ್ಷಾದಿ ಎಣ್ಣೆ ದುಃಖ ತೃಷ ಮೊದಲಾದ ಈ ದುಃಖ ಎಲ್ಲವೂ ಕೂಡ ಮನೋಭಿಮಾನಿ ಅಸುರನಿಗೆ ಬರುತ್ತೆ. ಇನ್ನು ಹೇಳ್ತಾರೆ ಕೇವಲ ಒಳಗಿನ ದುಃಖ, ಹೊರಗಿಂದ ಏನಿಲ್ಲ, ಒಂದು ಪ್ಯೂರ್ ಒಳಗಿನ ದುಃಖ ಬುದ್ಧಿ ಅಭಿಮಾನಿ ಅಸುರನಿಗೆ ಬರುತ್ತಂತು. ಹೇಳ್ತಾರೆ ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನಿಜೋಸ್ಮಿ ನಾನೆಲ್ಲಕ್ಕಿಂತ ಕಡಿಮೆ, ನಾನೆಲ್ಲಕ್ಕಿಂತ ಕಡಿಮೆ, ನಾನೇನೋ ಇದು ಅಂತ ನಿಜೋಸ್ಮಿ ಅನುಸಂಧಾನದಲ್ಲಿ ದುಃಖ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಬರುವ ದುಃಖ ಯಾರಿಗೆ ಅಂದರೆ ಅಹಂ ಮಾನಿ ಅಸುರಸ್ಯ ಅಹಂಕಾರಕ್ಕೆ ಅಭಿಮಾನಿಯಾದ ಅಸುರ ಅವನಿಗೆ ಬರ್ತಾ ಇರುತ್ತೆ. ಇನ್ನು ಇದಂತೂ ಸಾಮಾನ್ಯ, ಸ್ವಲ್ಪ ಕೆಲವರು ಜಾಸ್ತಿ ಕೆಲವರು ಕಡಿಮೆ ಇರುತ್ತೆ. ಇದು ಕಳ್ಕೊಂಡಂತ ನೆನೆಸಿ ನೆನೆಸಿ ಹೇಳ್ತಾ ಇರ್ತಾರೆ. ಅದು ವ್ಯಕ್ತಿಗಳು ಇರ್ತಾರೆ ಅಥವಾ ಪದಾರ್ಥಗಳು ಇರುತ್ತೆ. ಆ ಪದಾರ್ಥಗಳನ್ನು ವ್ಯಕ್ತಿಗಳನ್ನು ಕಳ್ಕೊಂಡಾಗ ಎಲ್ಲರೂ ಕುಟುಂಬವನ್ನು ಸಾಧ್ಯ ಚೂರು ಚೂರು. ಕೆಲವರು ಅದು ಇರಲ್ಲ, ಅವರು ಹೋಗ್ತಾ ಇರ್ತಾರೆ, ಅದು ದೇವರು ಕೊಟ್ಟ ಹಾಗೆ. ಕೆಲವರು ಆಗಲ್ಲ, ಒಂದೇ ಒದ್ದಾಡಿ ಒದ್ದಾಡಿ ಏನು ಇವನೇ ಕೂಡ್ರೆ ಸಾಕು, ಹಿಂದಿಂದೆಲ್ಲ ಬ್ಯಾಶ್ ಬ್ಯಾಕ್ ಹಾಕೊಂಡು 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 ಪಕ್ಕ ಬಿಟ್ಟವ್ರ ತಲೆಯೆಲ್ಲ ಕೆಡಿಸ್ತಾ ಇರ್ತಾರೆ. ಹೌದಾ, ನಾವು ಈಗ ಇವರು ಹಾಗೂ ಒನ್ ಅವರ್ ಟೈಮ್ ಕೊಟ್ಟರೆ ಅವ್ರು ಸಫಿಷಿಯಂಟ್ ಆಗಲ್ಲ. ಅದೇ ಒಂದು ಸಲ ನಮ್ಮ ಸ್ವಾಮಿಗಳು ಸರಿ ಹೋಗ್ತಾ ಇದ್ರು, ಉಡುಪಿಯಿಂದ ಸೋದೆ ಫೋರ್ ಫೈವ್ ಅವರ್ಸ್ ಹಿಡಿಯೋದು ಉಡುಪಿಯಿಂದ ಸೋದೆ ಅವರು. ಅದು ನಾವು ಟೆಂಪೋ ಟ್ರಾವೆಲ್ ಹೋಗ್ತಾ ಇದ್ವಿ. ಒಬ್ಬ ಮಹಾನ್ ಭಾಗ ಸಿಕ್ತು ಸ್ವಾಮಿ ಪಕ್ಷದಲ್ಲಿ ಕೂತಿದ್ದಾನೆ. ಬಾಟ ಬಹಳ ಪರಿಚಯ ಅವರಿಗೆಲ್ಲ, ಮಾತಾಡಲಿಕ್ಕೆ ಶುರು ಮಾಡಿ ಉಡುಪಿಯಲ್ಲಿ ಶುರುವಾದಂತೂ ಸೋದೆ ಪ್ರಯೋಗ ನಿಲ್ಲಿಸಿಲ್ಲ. 5 ಗಂಟೆ ಮಾತಾಡ್ತಾನೆ ಪಕ್ಕದಲ್ಲಿ ಕೂತವರು, ನೀವು ವಾಂತಿ ಬರ್ತಾ ಇಲ್ಲ ಯಾರು ಕೇಳಿ 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 ಆಗಿಬಿಟ್ಟಿದೆ. ಇನ್ನು ಮೇಲೆ ಯಾರು ಸಬ್ಜೆಕ್ಟ್ ಏನಲ್ಲ, ನಾನು ಹಾಗಿದ್ದೆ ನಮ್ಮವರು ಹಾಗಿದ್ರು ಇದು ಹೀಗಿತ್ತು ಅದು ಹಾಗಿತ್ತು ಇಷ್ಟೇ, ದೇವರದ್ದೊಂದು ಹೊಟ್ಟೆ ಬರುವುದೋ ಇಲ್ಲ. ಅದೇ ಹೇಳ್ತಾರೆ ಈ ಹಿಂದೆ ಹೋಗಿತ್ತು ಹಾಗೆ ಹೀಗೆ ನೆನೆಸಿ ನೆನೆಸಿ ದುಃಖ ಬರೋದಲ್ಲ, ಯಾರಿಗೆ ಚಿತ್ತಾಭಿಮಾನಿ ಅಸುರನಿಗೆ ಬರುತ್ತೆ. ಅದಕ್ಕೆ ನೆನೆಸುವ ಸ್ಮೃತಿ. ಇನ್ನು ಈ ಎಲ್ಲವೂ ದುಃಖ, ಒಬ್ಬೊಬ್ಬರಿಗೊಂದು ದುಃಖ ಎಲ್ಲ ಸೇರಿ ಯಾರಿಗಾದ್ರೂ ಬರುತ್ತೆ ಅಂದರೆ ಹೇಳ್ತಾ ಇದ್ದಾರೆ ಜೀವಮಾನಿ ಅಸುರಸ್ಯ ಕಲೇ, ಜೀವಾಭಿಮಾನಿ ಅಸುರ ಯಾರು ಕಲೆ ಅವನಿಗೆ ಬರುತ್ತೆ ಹೇಳ್ತಾ. ನಮಗೇನು ಬರಲ್ವ, ಇಲ್ಲ ದೇವರುಗಳು ದೈತರೇ ಅವರು ಕೊಡ್ತಾರೆ ಅಂದರೆ ಇಲ್ಲ. ದೇಹೇಂದ್ರಿಯೇಷು ಅಭಿಮಾನ, ದೇಹದಲ್ಲಿ ಇಂದ್ರಿಯಗಳಲ್ಲಿ ನಮಗೂ ಚೂರು ಅಭಿಮಾನ ಇರುತ್ತಾದ್ದರಿಂದ ಜೀವಸ್ಯ ಅಪಿ ಕಿಂಚಿತ್ ಭವತಿ, ಜೀವನಿಗೆ ಚೂರು 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 ಈ ದುಃಖ ಆ ದುಃಖ ಎಲ್ಲ ಸ್ವಲ್ಪ ಸ್ವಲ್ಪ ನಿಮಗೂ ಆಗಲಿ ಅಂತ. ಹೇಗೆ ಸ್ವಾಮಿಗಳ ನೈವೇದ್ಯ ಚಿಕ್ಕಡಿಗೆ ಅಂತ ಆಗುತ್ತೆ, ಆದರೆ ಎಲ್ಲ ಚೂರು ಚೂರು ತಂದು ಬಡಿಸ್ತಾರಲ್ಲ ಅಂತ ನಮಗೆ ಎಲ್ಲವೂ ಹಾಕ್ತಾರೆ ಅಷ್ಟೋರ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ ಪ್ರಕ್ರಾಂತೆ ಪುರುಷಯಜ್ಞ, ಯಾವುದು ಆಯುರ್ಯಜ್ಞ ಪ್ರಕರಣದ ಕೊನೆಯ ಏನು ವಿಶೇಷಗಳನ್ನು ಇಲ್ಲಿ ಚೂರು ಈ ಒಂದು ಯಜ್ಞ ಬದುಕೇ ದೊಡ್ಡ ಯಜ್ಞ. ಈ ಬದುಕೆಂಬ ಯಜ್ಞದಲ್ಲಿ ಹಸಿವೆ ತಾಯಾರಿಕೆ ಆದ ಮೇಲೆ ಸುಟ್ಟು ಸಾವು ನಾನಾ ರೀತಿಯಾಗಿರತಕ್ಕಂಥ ಆಹಿ ವ್ಯಾಧಿಗಳು ಇದರಿಂದ ಬರತಕ್ಕಂಥ ಕಷ್ಟ ಅವಸ್ಥ ಅದು ದೀಕ್ಷ. ಅದಕ್ಕೆ ಯಾರ ಅಭಿಮಾನಿ ಸ್ವಲ್ಪ ಗಟ್ಟಿಯಾಗಿ ಹೇಳಿ, ನಾನು ಹೇಳಿದ್ದಕ್ಕೆ ಹೇಳಿದ್ರು ನಿಮ್ಗೊಂದು. ನಂತರ ಹಸಿವೆ ಬಾಯಾರಿಕೆ ಮೊದಲಾದಂಥ ಸುಖ ಏನು ಬರುತ್ತಲ್ಲ ಅದು ಈ ಜೀವನದಲ್ಲಿ ಉಪವಾಸ ಮಾಡಬಹುದು. ಇನ್ನು ಖಾಸ ತಾಂಬೂಲಾದಿ ಭಕ್ಷಣ ಮೈಥುನ ಇವೆಲ್ಲವೂ ಕೂಡ ಖಾಸ ತಾಂಬೂಲಾದಿ ಭಕ್ಷಣ ಮೈಥುನಾದಿಗಳು
ಶವದಹನ ಸಂಸ್ಕಾರ
ಸಾಮಗಾನ ಯಾವುದು ನಮ್ಮ ಜೀವನದಲ್ಲಿ ಆಸ ತಾಂಬೂಲಾದಿ ಭಕ್ಷಣ ಮೈಥುನಾದಿಗಳು ಹಾಗೆ ಶಸ್ತ್ರ ಮಂತ್ರ ಯಾವುದು ನಮ್ಮ ಜೀವನದಲ್ಲಿ
ಶವ ಸಂಸ್ಕಾರ
ಶವೇದ ನಾವು ಸತ್ತು ಹೋಗುವುದು ಶವ ಸ್ಮೃತಿ ಶವವನ್ನು ಹೊತ್ತುಕೊಂಡು ಹೋಗುವುದು ಶವದಾಹನ ಇವೆಲ್ಲವೂ ಕೂಡ ಶಸ್ತ್ರ ಮಂತ್ರ. ನಂತರ ದಕ್ಷಿಣ ಅಂದ್ರೆ ಯಾವುದು ಕಾಯಕ್ಲೇಶ ವೇದಾಭ್ಯಾಸಾದಿ ರೂಪ ಚಿಂತನಾದಿ ರೂಪ ತಪಸ್ಸು ವಿದ್ಯಾದಾನ ಅನ್ನಾದಾನ ಮನೋ ಕಾಯ ವಾಕ್ಕಾಯಕರಣ ಅವೆಲ್ಲ ಒಂದೇ ಥರ ಇರೋದು ಆರ್ಜವ. ಆದಮೇಲೆ ಇಷ್ಟರ ಪಾಷಣೆ ಇಲ್ಲದೆ ಒಬ್ಬರಿಗೆ ತೊಂದರೆ ಕೊಡದಿರುವುದು ಅಹಿಂಸಾ ಸತ್ಯವಾಕ್ಯತ್ವ ಇವೆಲ್ಲವೂ ದಕ್ಷಿಣ. ಇದಕ್ಕೆ ಯಾರು ಅಭಿಮಾನಿ? ಸ್ವಾಯಸ್ವಾಮಿಗಳು ಅಭಿಮಾನಿಗಳು. ಸ್ವಲ್ಪ ಮತ್ತೆ ಒಂದು ಚಿಂತನೆ ಹೋಗ್ತಾಯಿದ್ದಾರೆ ಚೆನ್ನಾಗಿ ಮಾಡಬೇಕು ಸರಿಯಮ್ಮ. ಇಷ್ಟಿತಿ ಶ್ರೀ ವಿಷ್ಣುತೀರ್ಥ ವಿರಚಿತೆ ಷೋಡಶೀಯೇ ತತ್ವ ಕಾರ್ಯಾಭ್ಯಂ ದಶಮ ಪ್ರಕರಣ ಹತ್ತನೆಯ ಪ್ರಕರಣವನ್ನು ಪೂರ್ಣಗೊಳಿಸಿದರು ಅಂತ. ಈ ರೀತಿಯಾಗಿ ಎಷ್ಟನೆಯ ಪ್ರಕರಣ ಎಂದು ಹತ್ತು ಪ್ರಕರಣ ಮುಗಿಯಿತು. ಇನ್ನು ಆರು ಪ್ರಕರಣ ಇದೆ. ಆರು ಪ್ರಕರಣ ಯಾವಾಗ ಮುಗಿಸ್ತಾರೋ ಏನೋ ಆಚಾರ ನೋಡಿ ಮುಗಿಸ್ತಾನೆ. ಷೋಡಶಿ ಎಷ್ಟು ಸಲ ಕೇಳಬೇಕು? ಹದಿನಾರು ಸಲ ಕೇಳಬೇಕು. ಹದಿನಾರು ಸಲ ಚೆನ್ನಾಗಿ ಕೇಳಿ 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 ತಲೆಯಲ್ಲಿ ಹಾಗೇ
ಉಳಿತು.
ಚೆನ್ನಾಗಿ ಕೇಳಬೇಕು, ಬರೀ ಕೇಳೋದಲ್ಲ. ಮನೆಗೆ ಹೋಗಿ ಅನುಸಂಧಾನ ಮಾಡಿಕೊಟ್ರೆ ಬರುತ್ತೆ. ಬಲಿಗೆ ಶ್ರೀಕೃಷ್ಣ